ಅಧಿಷ್ಠಾಯ ಮನಶ್ಚಾಯಂ ವಿಷಯಾನ್ ಉಪಸೇವತೆ. ಇಂದ್ರಿಯೇಷು ಪ್ರವರ್ತಕತ್ವೇನ ಸ್ಥಿತಸ್ಯ ವಿಷ್ಟೋರಿಂದ್ರಿಯದ್ವಾರ ಕಿಂ ವಿಷಯಭೋಗೋ ಅಸ್ತೀತ್ಯಪೇಕ್ಷಾಯಾಮ ಶ್ರೋತ್ರಮಿತಿ. ಇಂದ್ರಿಯೇಷು ಪ್ರವರ್ತಕತ್ವೇನ ಸ್ಥಿತಸ್ಯ ಹರೇ ಇಂದ್ರಿಯದ್ವಾರ ವಿಷಯಭೋಗಮ ಶ್ರೋತ್ರಮಿತಿ ಅಧಿಷ್ಠಾಯ ಇವ ಇತ್ಯನ್ವಯ ಪ್ರವರ್ತಕತ್ತನ್ನೇವ ಇತ್ಯರ್ಥ ವಿಷಯಾನ್ ಶಬ್ದಾದಿ. ಪರಮಾತ್ಮ 11 ಇಂದ್ರಿಯಗಳಲ್ಲೂ ನೆನಪಿದ್ದಾನೆ. ಜ್ಞಾನೇಂದ್ರಿಯಗಳಲ್ಲಿ ಏನು ಮಾಡ್ತಾನೆ? ಜ್ಞಾನೇಂದ್ರಿಯಗಳಲ್ಲಿ ದೇವತೆಗಳು, ದೇವತೆಗಳಲ್ಲೇ ಪರಮಾತ್ಮರ ಸನ್ನಿಧಾನ. ಯಾವುದೇ ಜೀವ ವಿಷಯ ಅನುಭವ ಮಾಡಬೇಕಾದ್ರೂ ಕೂಡ ಮುಖ್ಯ ಅನುಭವ ಬಾರದು ಯಾರು? ಫಸ್ಟ್ ದೇವರು ಮಾಡಿ ಮಾಡಿಸ್ತಾನೆ. ಅದಕ್ಕೆ ಅಧಿಷ್ಠಾಯ, ಇದನ್ನು ಅಧಿಷ್ಠಾನ ಮಾಡಿಕೊಂಡು ಪರಮಾತ್ಮ ಶ್ರೋತ್ರಂ ಅಧಿಷ್ಠಾಯ ಶೃಣೋತಿ. ಕಿವಿಯೊಳಗೆ ಪರಮಾತ್ಮ ಇದ್ದು ಕೇಳಿ ನಮಗೆ ಕೇಳಿಸ್ತಾನೆ. ಚಕ್ಷು, ಅದು ಕಣ್ಣೊಳಗಿದ್ದು ನೋಡಿ ನೋಡಿಸ್ತಾನೆ. ಸ್ಪರ್ಶನ, ಸ್ಪರ್ಶದೊಳಗಿದ್ದು ಮುಟ್ಟಿ ಮುಟ್ಟಿಸ್ತಾನೆ. ರಸನ, ನಾಲಿಗೆಯೊಳಗಿದ್ದು ರುಚಿ ನೋಡಿ ನೋಡಿಸ್ತಾನೆ. ಘ್ರಾಣಮೇವಚ, ಮೂಗಿನೊಳಗಿದ್ದು ವಾಸನೆ ನೋಡಿ ನೋಡಿಸ್ತಾನೆ. ಅಧಿಷ್ಠಾಯ ಮನಶ್ಚಾಯ, ಮನಸ್ಸಿನೊಳಗಿದ್ದು ಸ್ಮರಣೆಗೆ ತಂದು ಕೊಟ್ಟು ನಮಗೆ ಜ್ಞಾನ ತಂದುಕೊಡ್ತಾನೆ. ಹೀಗೆ ವಿಷಯಾನ್ ಉಪದೇವತೆ. ಇಲ್ಲೂ ತಾರತಮ್ಯ, ಎಲ್ಲ ಇದ್ರಿಗಿಂತ ಶ್ರೇಷ್ಠ ಯಾವುದು? ಶ್ರೋತ್ರ. ನಮ್ಮ ಪ್ರಕಾರ ಕಣ್ಣು, ಶಾಸ್ತ್ರದ ಪ್ರಕಾರ ಯಾವ ದೊಡ್ಡದು? ಕಣ್ಣು, ಕಿವಿ ದೊಡ್ಡದು ಯಾವಾಗಲೂ. ಅದಕ್ಕೆ ಹರಿಕಥಾ ಶ್ರವಣ ಮಾಡೋ ನಿರಂತರ. ಕುರುಡನಿಗೆ ಜ್ಞಾನ ಬರುತ್ತೆ ಕೇಳಿ ಕೇಳಿ ಕೇಳಿ. ಕಣ್ಣಿದೆ, ಕಿವಿನೇ ಇಲ್ಲ, ಶ್ರವಣ ಮಾಡೋ ಚಾನ್ಸೇ ಇಲ್ಲ ಅವನಿಗೆ. ಏನಾಯ್ತು ಅಲ್ಲಿಗೆ? ಇಬ್ಬರಿಗೆ ಕಣ್ಣಿಗೆ ಏನು ಕಾಣುತ್ತೆ ನಮಗೆ? ಈ ಭೌತಿಕ ಪದಾರ್ಥ ಕಾಣುತ್ತೆ. ಅತೀಂದ್ರಿಯ ಪದಾರ್ಥ ಯಾವುದನ್ನು ತಿಳ್ಕೋಬೇಕು? ಶಾಸ್ತ್ರದಿಂದ. ಶಾಸ್ತ್ರಕ್ಕೆ ಏನು ಬೇಕು? ಕಿವಿ ಬೇಕು. ಆದ್ದರಿಂದ ಕಣ್ಣು ಮತ್ತು ಕಿವಿಗಳು ಯಾವ ದೊಡ್ಡದು? ಕಿವಿ ದೊಡ್ಡದು, ಅದು ಬಹಳ ಇಂಪಾರ್ಟೆಂಟ್. ಶ್ರೋತ್ರ, ನೆಕ್ಸ್ಟ್ ಯಾವುದು? ಕಣ್ಣು, ಚಕ್ಷು ಜೋಡಿಸಿಕೊಡುತ್ತೆ. ಆಮೇಲೆ ಸ್ಪರ್ಶನ, ಆಮೇಲೆ ಕುರುಡೆ ಮತ್ತೆ ಬುಟ್ಟಿ ಬಿಟ್ಟು ನೋಡ್ತಾರೆ. ನೆಕ್ಸ್ಟ್ ಸ್ಟೇಜ್ ಅದು ಕಣ್ಣು, ಕಿವಿ ಆದ್ಮೇಲೆ ಕುರುಡ ನೋಡೋ ಬುಟ್ಟಿನ ಅದು. ಆಮೇಲೆ ರಸನ, ಬಾಯಲ್ಲಿ ಹಾಕೋದು ಬಹಳ ಲಿಮಿಟೆಡ್. 24 ತಾಸು ನಾಲಿಗೆ ಕೆಲಸ ಕೆಲಸ ಮಾಡೋ ಕಾರಣ ಇಲ್ಲ, ಅದರಿಂದ ಲಿಮಿಟೆಡ್. ಗ್ರಹಣ ವಾಸನೆ ಇನ್ನೂ ಕಡೆ, ಅದು ಎಫೆಕ್ಟ್ ಅಂತ ಬಹಳ ವಾಸನೆಯಾಗಲಿಲ್ಲ ವಾಸನೆಯಿಂದಾಗಿ. ಇದೇ ಮನಸ್ಸಂತೂ ಫೈನಲ್ ವಿಷಯ ಉಪದೇವತೆ. ಇದಿಂದ್ರಿಯ ತಾರತಮ್ಯ ಗೊತ್ತಿರಬೇಕು. ಏನೋ ಮನಸ್ಸು ಭಾರಿ ದೊಡ್ಡ, ಅದು ಬಿಟ್ಟರೆ ಉಳಿದ ಇದರಲ್ಲಿ ಕಿವಿ ದೊಡ್ಡ, ಉಳಿದ ಇದರಲ್ಲಿ ಕಿವಿ ದೊಡ್ಡ. ಅದಕ್ಕೆ ಹೇಳ್ತಾರೆ ಕಣ್ಣು ಕುರುಡ ಆದರೆ ಬಾಯಿ ಕುರುಡ, ಹೀಗೆಲ್ಲ ಹೇಳ್ಬೇಕಾದ್ರೆ ಏನು ಹೇಳ್ತಾರೆ? ಕಣ್ಣಿಗೆ ಕಾಣದವ್ರು ಏನು ಮಾಡೋಕ್ಕೆ ಬರುತ್ತೆ? ಬಾಯಿಂದ ಕೇಳಿ ಕಿವಿಯಿಂದ ಉತ್ತರ ತಗೊಳಕ್ಕೆ ಬರುತ್ತೆ. ಸೊ ಮತ್ತೆ ಎಲ್ಲೇ ಎಂಡಾಗಿದ್ದು ಕಿವಿಯಿಂದ. ಹರಿಕಥಾ ಶ್ರವಣ ಮಾಡೋ ನಿರಂತರ, ಮತ್ತು ದರ್ಶನ ಆಗೋದು ಯಾವುದು? ಶ್ರವಣ ಮಾಡಿದ ಮೇಲೆ, ದರ್ಶನ ಮಾಡೋ ಶ್ರವಣ ಮಾಡಿದ ಮೇಲೆ. ಆದ್ದರಿಂದಾಗಿನೆ ಬದರಿ ಹೋದ್ರೆ ಕಣ್ಣು ಕಾಣುತ್ತೆ. ಬದರಿ ಹೋದ್ರೆ ಬಂದು ಗೊತ್ತಾಗಬೇಕಲ್ಲ ಮತ್ತವನಿಗೆ, ಗೊತ್ತಾಗೋದು ಎಲ್ಲಿಂದ? ಬದರಿ ಬಿಟ್ಟು ಕಿವಿ ಬಿತ್ತಾನೆ ಹೋಗ್ಬೇಕು ಈ ಮತ್ತೆ. ಆದ್ದರಿಂದ ಯಾವಾಗಲೂ ಕೂಡ ಕಿವಿ ಮುಖ್ಯ. ಇನ್ನು ಮುಂದೆ ಹೋಗ್ತಾ ಇರ್ತಾರೆ, ಹಿಂದೆ ವೆಹಿಕಲ್ ಬರುತ್ತೆ. ಹಿಂದೆ ವೆಹಿಕಲ್ ಬರೋದು ಕಣ್ಣಿಗೆ ಕಾಣಕ್ಕೆ ಚಾನ್ಸೇ ಇಲ್ಲ. ಅದಕ್ಕೇನು ಮಾಡ್ತಾರೆ ಅವರು? ಹಾರನ್ ಬರ್ತಾರೆ, ಕಿವಿ ಕೇಳ್ತಾರೆ, ಗೊತ್ತಾಯ್ತಾ? ಅದು ಹಾರದಕ್ಕೆ ಕಿವಿ ಇಲ್ದವ್ರು ಏನು ಮಾಡ್ತೇವೆ? ಕಿವಿ ಇದೆ ಅಂತ ಹಾರ ಮಾಡಿಕೆ ಅಂತ ಹೊಡೆದ್ಬಿಟ್ರೆ ಮುಂದೆ ಅದಕ್ಕೆ ಕಣ್ಣಿಗೆ ಕಾಣೋ ಚಾನ್ಸ್ ಇದೆ. ಹಿಂದಿರೋದು, ಹಿಂದಿರೋದು ಕಣ್ಣಿಗೆ ಕಾಣೋ. ದೇವರು ಎಲ್ಲಿದ್ದಾರೆ? ಹಿಂದಿದ್ದಾನೆ. ಆದ್ರಿಂದ ಕಣ್ಣಿಗೆ ಕಾಣೋ ಚಾನ್ಸೇ ಇಲ್ಲ. ಅದರಿಂದ ಯಾವುದು ಗೊತ್ತಾಗಬೇಕು? ಕಿವಿಗೆ ಗೊತ್ತಾಗಬೇಕು. ಕಿವಿಗೆ ಏನು ಗೊತ್ತಾಗಬೇಕು? ಶಬ್ದ ಬೀಳ್ಬೇಕು. ಶಬ್ದ ಅಂದರೆ ಶಾಸ್ತ್ರ. ಹಾರ ನಮ್ಮದು ಏನದು? ಶಬ್ದ. ಶಬ್ದ ಬಿದ್ದು ಬಿದ್ದು ಕಿವಿ ಬಿಡಬೇಕಾದ್ರಿಂದ ಮುಂದೆ ಕಣ್ಣು ಅವೇ ಹಿಂದೆ ತಿರು ನೋಡ್ತಾನೆ. ಹಾರನ ಜೊತೆ ಕಿವಿ ಯಾರೋ ತಿಳಿದ್ರೆ ನೋಡ್ತಾರೆ, ಸರ್ಕೊಂಬೋದಿಲ್ಲ ಅಲ್ಲಿಗೆ ಕೂಡ ನೋಡಿ ಮತ್ತೆ ಹೇಗೆ ಹೋಗ್ತಿರ್ತಾರೆ ಮಹಾನುಭಾವರು ಕೆಲವರು. ಕೆಲವರು ಇಷ್ಟಕ್ಕೆ ಸರ್ಕಾರ ಮತ್ತೆ ಏನು ಅವರೇ ದಾರಿ ಬಿಡೋದಿಲ್ಲ, ಅದ್ರ ರೆಸ್ಪಾಂಡ್ ಮಾಡೋದಿಲ್ಲ ಅಂತ ಅರ್ಥ. ಹಾರನ್ ಕೇಳಿದ ಮಾತ್ರ ಕೇಳಿ ಅಂದ್ರೆ ಏನು? ಕೆಲವರಂತೂ ನಾವು ಹೋದ ಹೋಗ್ರಿಂದ ಕೈ ಅಡ್ಡಾಡಿದ್ದಾರೆ ಮತ್ತೆ ಅದು ಬೇರೆ ಇವರು ಸ್ಟಾಪ್ ಮಾಡಬೇಕಲ್ಲ. ನಾಸ್ತಿಕರಿದ್ದಾಗೆ ಶಬ್ದ ಕಿವಿ ಬಿದ್ದರೂ ಕೇರ್ ಮಾಡೋದಿಲ್ಲ ಅಂತ. ರೆಸ್ಪಾಂಡ್ ಅಂದ್ರೆ ಒಂದೇ ರೀತಿ ಮಾಡ್ತಾರೆ ಅಂತ ಏನೂ ಇಲ್ಲ. ಅಲ್ಲೂ ಕೂಡ ಅವರ ಯೋಗ್ಯತೆ ಕೆಲವರು ಅಲ್ಲಿ ಬೈತಾರೆ, ಮತ್ತೆ ಇಲ್ಲಿ ಹಾರನ್ ಮಾಡಿದ್ರೆ ಅದು ಮಾಡಿದವ್ರನ್ನೇ ಬೈತಾರೆ. ಕೆಲಸ ಕಣ್ಣು ಕಾಣದಲ್ಲಿ ಅಂತ ಹೇಳ್ತಾರೆ. ಕಿವಿ ಕೇಳಿದವರು ಪರವಾಗಿಲ್ಲ, ಅವರಿಗೆ ಕಣ್ಣು ಕಾಣದಂತ ಬೈತಾರೆ. ಅವರ ಸ್ವರೂಪ ಶಬ್ದಗಳ ಬಗ್ಗೆ ರೆಸ್ಪಾನ್ಸ್ ಒಂದೇ ರೀತಿ ಇರೋದಿಲ್ಲ ಅಂದ್ರೆ ಒಂದೇ, ಶಾಸ್ತ್ರದ ಬಗ್ಗೆ ಎಲ್ಲರ ರೆಸ್ಪಾನ್ಸ್ ಒಂದೇ ರೀತಿ ಇರೋದಿಲ್ಲ. ಶ್ರವಣ ಮೊದಲನೇದು, ಅದಕ್ಕೆ ಹೇಳಿದ್ದು ಫಸ್ಟ್ ಶ್ರವಣದಿಂದನೇ ಶುರುವಾಗಬೇಕು ಅಂತ. ಅದಕ್ಕೆ ಶ್ರವಣ ಮಾಡೋದ್ರ ಮುಂದೆ 1/9 ಮಾಡಿ ಅಂತ ಅರ್ಥ. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಉಜ್ಜಾನಂ ವಾ ಗುಣಾನ್ವಿತಂ ವಿಮೂಢಾನಾನ್ ಉಪತ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷ. ಉತ್ಕ್ರಾಮಂತಂ ಇದಷ್ಟೇನಾಯಿತು, ಜ್ಞಾನೇಂದ್ರಿಯ ಆಯ್ತು. ಈ ಕರ್ಮೇಂದ್ರಿಯ ಹೇಳ್ತಾರೆ ಉತ್ಕ್ರಾಮಂತಂ ಸ್ಥಿತಂ, ಹೊರಹೋಗೋದು, ಸ್ಥಿತಂ ಇರೋದು, ಉಂಜಾನಂ ಊಟ ಮಾಡೋದು, ಗುಣಾನ್ವಿತಂ ಗುಣಾನ್ವಿತಂ ಭುಜಾನ ರುಚಿಯಾದ ಪದಾರ್ಥ ತಿನ್ನೋದು, ಇದನ್ನೆಲ್ಲ ಕೆಲಸ ಮಾಡೋದು ಯಾರು ಮತ್ತೆ ಪರಮಾತ್ಮನೇ. ಮೇನ್ ಹೇಳಿದ್ರು ಜ್ಞಾನೇಂದ್ರಿಯಗಳಲ್ಲಿದ್ದು ಜ್ಞಾನ ಕೊಡೋದು ಪರಮಾತ್ಮ, ಅಂದ್ರೆ ಕರ್ಮೇಂದ್ರಿಯಗಳಿದ್ದು ಕೆಲಸ ಮಾಡ್ತಾನೂ ಪರಮಾತ್ಮ. ಏನ್ ನಮಗೆಲ್ಲ ಗೊತ್ತೇ ಆಗೋದಿಲ್ಲ ಅಂತ ಕೇಳಿದ್ರೆ ವಿಮೂಢಾನ್ ಅನುಪಶ್ಯಂತಿ, ಮೂರ್ಖರಿಗೆ ಇದೆಲ್ಲ ಅರ್ಥ ಆಗೋದಿಲ್ಲ. ಯಾರಿಗೆ ಅರ್ಥ ಆಗುತ್ತೆ? ಪಶ್ಯಂತಿ ಜ್ಞಾನಚಕ್ಷುಷ, ಜ್ಞಾನ ಇರತಕ್ಕಂಥವರಿಗೆ ಅದು ಅರ್ಥ ಆಗುತ್ತೆ. ಜ್ಞಾನವೇ ಕಣ್ಣು, ಜ್ಞಾನ ಎಂಬ ಕಣ್ಣರಿಗೆ ಕಾಣುತ್ತೆ ಹೊರತು ಮೂರ್ಖರಿಗೆ ಇದೆಲ್ಲ ತಿಳಿಯೋದಿಲ್ಲ. ವಿಷಯ ಭೋಗಾಂಗೀಕಾರಿ ಜೀವವತ್ ಭೋಗೋಪಿಶ್ಚಾದಿ ಆಶಂಕ ಪರಿಹರನ್ ಯದಿ ಜೀವಾತಿರಿಕ್ತೋ ದೇಹನಿಯಾಮಕ ಸ್ಯಾತ್ತರ್ಹಿ ಕಿಮಿತಿ ನ ದೃಶ್ಯತೆ ಆಶಂಕ ಯ ಪರಿಹರನ್. ಇದು ಪರಮಾತ್ಮ ಜೀವಾತಿರಿಕ್ತನಾಗಿದ್ದಾನೆ, ದೇಹ ನಿಯಾಮಕನಾಗಿದ್ದಾನೆ, ಆದರೂ ಕಣ್ಣಿಗೆ ಕಾಣೋದಿಲ್ಲ ಅನ್ನೋದನ್ನ ವಿವರಣೆ ಮಾಡ್ತಾ ಇದ್ದಾರೆ. ಉತ್ಕ್ರಾಮಂತಂ ಇತಿ ಗುಣಾನ್ವಿತಂ ಸಾರಂ ಅದುಷ್ಟಂ ವಸ್ತು ಭುಂಜಾನಂ ವಿತ್ಯನೇನ ಆದ್ಯಾಶಂಕ ನಿರಸ್ತ. ಪರಮಾತ್ಮನಿಗೆ ಭೋಗ ಇದ್ರೆ ನಮಗೂ ಭೋಗ ಇದೆ, ಪರಮಾತ್ಮನಿಗೂ ಲೇಪ ಬರಲಿ ಅಂದರೆ ಪರಮಾತ್ಮ ಹ್ಯಾಕ್ ತಿಂತಾನೆ. ಗುಣಾನ್ವಿತಂ ನಮ್ಮಲ್ಲಿ ದೋಷಗ್ರಹಣ, ಪರಮಾತ್ಮ ಶುಭಂ ಪಿಬತ್ಯಸೌ ದೇವ ನಾಶುಭಂತೂ ಹರಿಸ್ತಿವೆ. ಪರಮಾತ್ಮ ಸಾರಗ್ರಾಹಿ, ಯಾವಾಗಲೂ ಕೂಡ ಸಾರಗ್ರಾಹಿ. ಆದ್ದರಿಂದ ಪರಮಾತ್ಮನಿಗೆ ನಮಗೆ ಆಗ್ತಕ್ಕಂಥ ಯಾವುದೇ ವಿಧವಾದಂಥ ಏನಾಗೋದಿಲ್ಲ, ಭೋಗ ನಿಮಿತ್ತವಾದ ವಿಕಾರ ಆಗೋದಿಲ್ಲ, ಭೋಗ ನಿಮಿತ್ತವಾದ ವಿಕಾರ ದೇವರಿಗೆ ಆಗೋದೇ ಇಲ್ಲ. ಶಂಕಾ ನಿರಸ್ತ ಉಕ್ತಂಚ ಭೂತೆ ಹರಿಶುಭಾನ್ ಭೋಗಾನ್ ಇಂದ್ರೇಷು ವ್ಯವಸ್ಥಿತ ಪೂರ್ಣಾನಂದೋಪಿ ಭಗವಾನ್ ನಿಳಯ ಭುಂತ ಏವತು. ಪರಮಾತ್ಮ ಹರಿ ಶುಭಾನ್ ಭೋಗಾನ್ ಇಂದ್ರಿಯೇಷು ವ್ಯವಸ್ಥಿತ ಭುಂತೆ, ಇಂದ್ರಿಯಗಳಿಂದ ನೆನೆಸಿದ್ದು ಪರಮಾತ್ಮ ಶುಭ ಭೋಗಗಳನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ, ಅಶುಭೋಗಗಳನ್ನಲ್ಲ. ಪೂರ್ಣಾನಂದೋಪಿ ಭಗವಾನ್, ಹಾಗಿದ್ರೆ ಪರಮಾತ್ಮ ಭೋಗ ಮಾಡೋದ್ರಿಂದ ಅಲ್ಲಿ ಲಾಭ ಆಯಿತು ಅಂತ ಕೇಳಿದ್ರೆ ಏನಿಲ್ಲ. ಪೂರ್ಣಾನಂದ ಸಮುದ್ರಕ್ಕೆ ನಾವು ಎಷ್ಟೇ ನೀರು ಹಾಕಿದ್ರು ನಮ್ಮ ನೀರಿಂದ ಏನು ಪ್ರಯೋಜನ ಇಲ್ಲ. ಸಮುದ್ರಕ್ಕೆ ನೀರು ತಗೊಂಡಿದ್ದು ಹೌದು, ನೀರು ನಾವು ಬೆಂಗಳೂರಿನ ತಂಬಿ ನೀರು ತಗೊಂಡಿದ್ರು ಸಮುದ್ರಕ್ಕೆ ಹಾಕಿ ಏನೋ ತಗೊಳ್ಳುತ್ತದೆ, ಆದರೆ ಉಪಯೋಗ ಆಯ್ತಾ ಅದಕ್ಕೆ ಏನು ಪ್ರಯೋಜನ ಇಲ್ಲ. ದೇವರು ಹಾಗೆ ಪೂರ್ಣಾನಂದೋಪಿ ಭಗವಾನ್ ಕ್ರೀಡೆಯ ಭುಂತ ಏವನು. ಆ ಭೋಗ ಅಂಬದೇನು ಪರಮಾತ್ಮನಿಗೆ ಕ್ರೀಡೆ ವಿಹಾರ ಹೊರತು ಬೇರೆ ಏನೂ ಅಲ್ಲ. ಇತಿ ಜ್ಞಾನಿ ಭಿರದೃಶ್ಯಮಾನತ್ವ ವಿಮೂಢತ್ವ ಅದರ್ಶನೆ ಕಾರಣ ನ ನಿಯಮವತ್ ಸ್ವಭಾವ ಇತಿ ದ್ವಿತೀಯ ಶಂಕಾ ನಿರಸ್ತ. ಎರಡನೇ ಜ್ಞಾನಿ ಜ್ಞಾನಿಗಳಿಂದ ಕಣ್ಣಿಗೆ ಕಾಣ್ತಾನಾದ್ದರಿಂದ ವಿಮೂಢರಿಗೆ ಕಣ್ಣಿಗೆ ಕಾಣೋದಿಲ್ಲ ಅದರಾಗಿದೆ. ಅದು ಅವರವರ ಸ್ವಭಾವ, ಜ್ಞಾನಿಗಳಿಗೆ ನೋಡೋದು ಸ್ವಭಾವ, ಅಜ್ಞಾನಿ ನೋಡದೇ ಇರೋದು ಸ್ವಭಾವ ಅಂತ ಹೇಳಿ ವಿವರಣೆಯನ್ನು ಕೊಟ್ಟರು. ಜೀವವತ್ ಅಶುಭ ಭೋಗೋಪ್ಯಸ್ತಿ ಕಿಮಿತ್ಯತಃ ಶುಭಾನೇವ ಭುಂಕ್ತೆ ಇತಿ ವದನ್ ಕುತೂಹಲೋಪಲಭ್ಯತೆ ಇತಿ ಶಂಕಾಂ ಜರಾ. ಎರಡು ಪ್ರಶ್ನೆಗೆ ಉತ್ತರ ಕೊಟ್ಟಂತೆ ಆಯಿತು. ಒಂದು ಪ್ರಶ್ನೆ ಏನು, ಭೋಗ ಪರಮಾತ್ಮನಿಗಿದ್ರೂ ಕೂಡ ನಮ್ಮಂತೆ ಅದರ ಲೇಪ ಇಲ್ಲ. ಎರಡನೇ ಪ್ರಶ್ನೆ ಏನು, ಪರಮಾತ್ಮ ಯಾತಕ್ಕೆ ಕಾಣೋದಿಲ್ಲ. ಎರಡಕ್ಕೂ ಉತ್ತರ ಕೊಟ್ಟು ಎದುರಿಗಿದ್ರು ಕರುಣೆ, ಎಷ್ಟೇ ಪದಾರ್ಥ ಎದುರಿಗಿದ್ರು ಕೂಡ ಕುರುಡನೇ ಕಾಣೋದಿಲ್ಲ. ವಸ್ತುವಿನ ದೋಷ ಅಲ್ಲ, ಯಾರ ದೋಷ ಅದು, ಕಣ್ಣಿಂದ ಅವನ ದೋಷ. ಆದ್ದರಿಂದ ದೇವರು ಇಷ್ಟೆಲ್ಲ ಮಾಡ್ತಿದ್ದು ಕೂಡ ಕಾಣೋದಿಲ್ಲ ಅಂದರೆ ತಪ್ಪೇ ಆರದು ನಮ್ಮದೇನೆ. ಅವರವರು ಮೂರ್ಖರಾಗಿರು ಜನಗಳೇ. ವಿಮೂಢ ಇತ್ಯ ಅನುಪಲಂಭೆ ಹೇತುಕ್ತಿ ಗುಣಾನ್ವಿತಂ ಶುಭಯುಕ್ತಮೇವ ಇತ್ಯರ್ಥ. ವಿಮೂಢ ಇತ್ಯ ಅನುಪಲಂಭೆ ಹೇತುಕ್ತಿ, ಮೂರ್ಖರಿಗೆಂದು ಪರಮಾತ್ಮ ಇರೋದಿಲ್ಲ. ಅದಕ್ಕೆ ಜ್ಞಾನ ಸಂಪಾದನೆ ಮಾಡ್ತಾ ಹೋದಂತೆ ದೇವರನ್ನು ಕಾಣಲಿಕ್ಕೆ ಸಾಧ್ಯವಾದ. ದೇವರ ಬಗ್ಗೆ ಉಚ್ಚಿತಾಗಿ ಅವರು ಮಾತಾಡಿ ಏನು ತಿಳ್ಕೊಬೇಕು ಫಸ್ಟು, ತಿಳುವಳಿಕೆ ಇಲ್ಲ. ಮೂರ್ಖ ಎಡೆ ಬಿದ್ದ ಅಂದರೆ ಕಣ್ಣು ಕಾಣೋದಿಲ್ಲ ಅಂತ ಹೇಗೆ ಹೇಳ್ತೇವೋ ಹಾಗೆ. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋ ವ್ಯಕೃತಾತ್ಮಾನೋ ನಯನಂ ಪಶ್ಯಂತ್ಯ ಚೇತಸಃ. ಮತ್ತೊಂದು ಪ್ರಶ್ನೆ ಬರುತ್ತೆ, ಹಾಗಿದ್ರೆ ಜ್ಞಾನಿಗಳಿಗೆ ಎಲ್ಲರಿಗೂ ಕಂಡಿಲ್ಲ ಅಂತ ಕೇಳಿದರೆ ಯತಂತ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ. ಸ್ವರೂಪದಲ್ಲಿ ಏನು ನೋಡೋ ಯೋಗ್ಯತೆ ಇದೆ, ಈ ಕಣ್ಣಿದೆ ಅಂತೇಳಿ ಹಿಂದಕ್ಕೆ ನೋಡಲೇ ಇಲ್ಲ, ಅವನು ಕಾಣಿಸೋದೇ ಇಲ್ಲ. ಯತಂತಹ ಪ್ರಯತ್ನ ಮಾಡಬೇಕು. ಯತಂತಹ ಯೋಗಿನ ಚೈನಂ ಪಶ್ಯಂತಿ ಆತ್ಮನೇ ಅವಸ್ಥಿತ. ನಮ್ಮೊಳಗೆ ನೆಲೆಸಿರ್ತಕ್ಕಂಥ ಪರಮಾತ್ಮನನ್ನು ಪ್ರಯತ್ನ ಮಾಡ್ತಕ್ಕಂಥ ಯೋಗಿಗಳು ಕಾಣ್ತಾರೆ. ಇದು ಒಂದು ಪ್ರಯತ್ನ ಬೇಕು ಅಂತ, ಸ್ವರೂಪ ಬೇಕು, ನೆಕ್ಸ್ಟ್ ಪ್ರಯತ್ನ ಬೇಕು. ಪ್ರಯತ್ನ ಸಮಗ್ರತೋ ನಿಧಾಯ ಭೂತಿ ಮಾಪ್ತು ಮಹಾತ್ರ, ಪ್ರಯತ್ನ ಬೇಕು. ಹಾಗಿದ್ದರೆ ಪ್ರಯತ್ನ ಮಾಡಿ ಎಲ್ಲರಿಗೂ ಕಾಣ್ತಾನೆ ಅಂತ ಕೇಳಿದರೆ ಯತಂತೋ ವ್ಯಕೃತಾತ್ಮಾನೋ ನೈನಂ ಪಶ್ಯಂತ ಚೇತಸ. ಆದರೆ ಪ್ರಯತ್ನ ಮಾಡಿದರೂ ಕೂಡ ಯೋಗ್ಯತೆ ಯಾರಿಗಿಲ್ಲ ಅವರಿಗೆ ಮಾತ್ರ ದೇವರು ಎಂದು ಕಾಣೋದೇ ಇಲ್ಲ. ಇದು ಬಹಳ ಮುಖ್ಯ. ಪ್ರಯತ್ನ ಮಾಡಿದರೆ ಯೋಗ್ಯರಿಗೆ ಕಾಣುತ್ತಾರೆ, ಪ್ರಯತ್ನ ಮಾಡಿದರೂ ಯೋಗ್ಯರಿಗೆ ಕಾಣೋದೇ ಇಲ್ಲ. ಉದಾಹರಣೆಗೆ ಖಂಡಿತ ತಿರಿ ನೋಡಿದಾಗ ಕಷ್ಟಪಡ್ತು, ಅಲ್ಲಿಗೂ ಕಾಣಿಸ್ತದೆ, ಹತ್ರ ನೋಡಿದಾಗ ಕಾಣಿಸ್ತದೆ, ಪ್ರಯತ್ನ ಮಾಡಿದಾಗ ಕಾಣಿಸ್ತದೆ. ಕುರುಡ ಏನು ಮಾಡಿದ್ರು ಅಷ್ಟೇ, ಕಣ್ಣೊಳಗಿಟ್ಟರು ಕಾಣಿಸೋದಿಲ್ಲ. ಒಯ್ದುಬಿಟ್ಟ ಪದಾರ್ಥ ಕಣ್ಣೊಳಗೆ ಹಾಕಿದ್ರು ಕಾಣೋದು, ಯಾಕೆ ಕಣ್ಣೆ ಒಂದು ನೋಡಿದ್ರೆ ಯೋಗ್ಯತೆಯೇ ಇಲ್ಲ ಅಂತಿದ್ದಾಗೇನೆ ಇದು ವ್ಯತ್ಯಾಸ ಇದೆ. ಸೊ ಎರಡಕ್ಕೂ ಕಾಮನ್ ಏನಾಯ್ತು ಈಗ? ಯತ್ನೇ ಸತಿ ದರ್ಶನ, ಯತ್ನಾಭಾವೇ ದರ್ಶನಾಭಾವ, ಮತ್ತು ಯಜ್ಞೇಪಿ ದರ್ಶನಾಭಾವ. ಒಟ್ಟು ಏನು ಬೇಕಾಯ್ತಾರೆ, ಸ್ವರೂಪ ಅಂಬುದು ಫೈನಲ್. ಅದ್ರ ಜೊತೆಗೆ ಏನು ಬೇಕು? ಮನೆ ಅಕ್ಕಿ ಬೇಳೆ ಎಲ್ಲ ಇದೆ, ಅಡುಗೆ ಮಾಡ್ತಾ ಇಲ್ಲ, ಪ್ರಯತ್ನನೇ ಮಾಡ್ತಾ ಇಲ್ಲ, ಉಪವಾಸ ಕೂತಿರ್ಬೇಕಾಯ್ತು. ಅಕ್ಕಿ ಬೇಳೆ ಇಲ್ಲ, ಉಪವಾಸ ಕೊಡ್ತಾನೆ ಅವನು. ಇವರು ಅಕ್ಕಿ ಬೇಳೆ ಇದ್ದು ಉಪವಾಸ ಕೊಡ್ತಾನೆ, ಅದಕ್ಕೆ ಅಂದರೆ ಪ್ರಯತ್ನ ಮಾಡ್ತಾ ಇಲ್ಲ, ಅಡುಗೆ ಮಾಡೋ ಪ್ರಯತ್ನ ಮಾಡ್ತಾ ಇಲ್ಲ. ಅದು ಇವನ ಕೈಯಲ್ಲಿ ಹೇಗಿರಬೇಕು ಆ ಥರ. ನಾನು ಯತ್ನೇ ಕೃತಿಯಲ್ಲಿ ಅದರ್ಶನ ಕಥಂ ಜ್ಞಾನಚಕ್ಷುಷ ಪಶ್ಯಂತಿ ತತ್ರ ಯತಂತ ಯೋಗಿನೋ ವೃತ್ತಿ ನಿರೋಧೇನ ನಿರ್ಮಲ ಚಿತ್ತ. ಯೋಗಿನ ವೃತ್ತಿಯಿಂದ ಮನೋವೃತ್ತಿ ಅಂತ, ಮನಸ್ಸು ಬೇರೆ ಕಡೆ ಹೋಗದಂತೆ ಯಾರು ಶುದ್ಧ ಮನಸ್ಕರಾಗಿರ್ತಾರೆ ಅವರಿಗೆ ಪರಮಾತ್ಮ ಕಾಣ್ತಾನೆ. ಪ್ರಕೃತಾತ್ಮಾನ ಅಂದ್ರೇನು? ಅಶುದ್ಧ ಬುದ್ಧಯ, ಯಾರಿಗೆ ಬುದ್ಧಿ ಶುದ್ಧಿ ಇಲ್ಲ, ಸ್ವರೂಪವೇ ಸರಿ ಇಲ್ಲ. ಅಚೇತಸ್ಸು ಅವಿವೇಕಿನ, ಅವಿವೇಕಿಗಳು ಅವ್ರು ಎಂದು ಅವ್ರಿಗೆ ಎಂದೂ ದೇವರು ಕಾಣದೇ ಇಲ್ಲ. ದುರ್ಯೋಧನ ಕೃಷ್ಣ ಎಲ್ಲಿ ನಿಂತ್ಕೊಂಡ್ರೆ ಆ ಪರ್ಥ ಅರ್ಥ ಮಾಡ್ಕೊಳ್ಳೇ ಇಲ್ಲ. ಅಲ್ಲಿ ಹೋದ್ರು ಮಾಡಿದ್ದೇನು, ಅವನು ಯಾರೋ ಒಬ್ಬ ಬುಬ್ಬೆ ಬರ್ತಾನಂತೆ, ಬರಿಕೇಡು ಬರ್ತಾನಂತೆ, ಅರ್ಧಣ್ಣ ಅರ್ಜೋಳಕ್ಕೆ ಅವನ್ನ ಅಂತ ತಿಳ್ಕೊಂಡ್ಬಿಟ್ಟ. ಅಷ್ಟೇ ಹೊರತು ದೇವ್ರ ಮೇಲೆ ಅರ್ಥನೇ ಆಗಲಿಲ್ಲ. ಅಚೇತಸ್ಸು ಅವಿವೇಕಿನ, ಯತ್ನೇ ಕೃತಿಯಲ್ಲಿ ಅನುಪರಂಭ ಕಥಮಿತ್ಯತಃ ಯತಂತ ಇತಿ. ಯೋಗಿನೋ ಜ್ಞಾನೋಪಾಯ ಅನುಷ್ಠಾನ ಅನುಷ್ಠಾತಾರ, ಯೋಗಿಗಳಿಗೆ ಮಾತ್ರ ತಿಳಿಯುತ್ತೆ ಹೊರತು ಬೇರೆ ಇಲ್ಲ. ಅವರು ಫಸ್ಟ್ ರ್ಯಾಂಕ್ ಬಂತು, ಮನೇಲೆ ಕುತ್ಕೊಂಡ್ಬಿಟ್ಟು ಯಾವುದಕ್ಕೆ ಅಪ್ಲೈ ಮಾಡಲಿಲ್ಲ, ಒಂದು ಕೆಲಸನೂ ಸಿಗಲೇ ಇಲ್ಲ, ಅದಕ್ಕೆ ಪ್ರಯತ್ನನೇ ಮಾಡಲಿಲ್ಲ. ಕೆಲಸ ಮನೆ ಬಂದು ಕರ್ಕೊಂಡು ಕಾದ ಯಾರು ಬರಲೇ ಇಲ್ಲ. ಇದು ವಿಷಯ ಗೊತ್ತಾಗದೆ ಕಷ್ಟವಾಗಿ ಯಾರು ಬರಲೇ ಇಲ್ಲ. ಇನ್ನೊಮ್ಮೆ ಏನು ಮಾಡಿದ, ಅಪ್ಲೈ ಮಾಡಿದ್ದು ಮಾಡಿದ್ದು ಮಾಡಿ ಪ್ರತಿಯೊಂದಕ್ಕೆ ಬಂದ ತಕ್ಷಣ ಅಪ್ಲೈ ಮಾಡಿಬಿಡ್ತಾರೆ. ಅದೇ ಒಂದು ಬೇಸಿಕ್ ಏನಿಲ್ಲ ಅವರಿಗೆ, ಎಲಿಜಿಬಿಲಿಟಿನೇ ಇಲ್ಲ ಅವರಿಗೆ, ಎಲಿಜಿಬಿಲಿಟಿನೇ ಇಲ್ಲ. ಬರೀ ಅಪ್ಲೈ ಮಾಡಿ ಮಾಡಿ ಸಮಯ ಅವನು ಎಲಿಜಿಬಿಲಿಟಿ ಅಪ್ಲೈ ಮಾಡ್ತಾ ಇದ್ದ. ಇದು ಅರ್ಥ ಮಾಡಿಕೊಂಡ್ರೆ ಪ್ರಯತ್ನ ಆಗೋದು ಎಷ್ಟು ಮುಖ್ಯ ಅಂತ ಗೊತ್ತಾಗ. ಅದು ಪ್ರಯತ್ನ ಅದಕ್ಕೆ ಯಾವಾಗ ಎಂಥ ಪ್ರಯತ್ನ ಇರಬೇಕು, ಸಾರ್ಥಕ ಪ್ರಯತ್ನ ಆಗಬೇಕೆ ಹೊರತು ವ್ಯಸ್ತ ಪ್ರಯತ್ನಕ್ಕೂ ದೇವರು ಸಿಗೋದಿಲ್ಲ. ಸರಿಯಾದ ಪ್ರಯತ್ನ ಮಾಡದೆ ಹೋದರೂ ದೇವರು ಕಾಣೋದಿಲ್ಲ, ಅದನ್ನು ತಿಳಿಸ್ತ. ಯತ್ನೇ ಕೃತಿಯಲ್ಲಿ ಅನುಪರಂಭ ಕೃತಮಿತ್ಯತಃ ಯತಂತ ಇತಿ. ಯೋಗಿನೋ ಜ್ಞಾನೋಪಾಯ ಅನುಷ್ಠಾತಾರ ಯತಂತೋ ಯತಮಾನ ಜ್ಞಾನಂ ಪ್ರಾಪ್ಯ. ಯಾತಕ್ಕೆ ಅಂದರೆ ಯತಂತ ಅಂತ ಯಾತಕ್ಕೆ ಹೇಳಿದ್ರು ಅಂದರೆ ಅದು ರೂಪ ಕ್ಲಾಸಿಕಲ್ ಯತಮಾನ ಅಂತ, ಯತಂತ ಅಂತ ಆಗಲಿಲ್ಲ. ಅದು ನಿರುಪಯೋಗ, ಪಾಣಿನಿ ಪ್ರಯೋಗಕ್ಕೆ ಯತಮಾನ ಅಂತ ಆಗುತ್ತೆ. ಕೃಷ್ಣ ಪಾಣಿನ ನೋಡಿ ಬರಿಬೇಕಾಗಿಲ್ಲ, ಅದರಿಂದ ಯತಂತ ಅಂತ. ಜ್ಞಾನಂ ಪ್ರಾಪ್ಯ ಏನಂ ಪಶ್ಯಂತಿ ಅಶುದ್ಧ ಬುದ್ಧಯೋ ಯತಮಾನ ಅಪಿ ಅಚೇತಸ ಅವಿವೇಕಿನ ನೈನಂ ಪಶ್ಯಂತಿ ಇತ್ಯರ್ಥ. ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆ ಯಚ್ಚಂದ್ರಮತಿ ಯಜ್ಞೋ ತತ್ತೇಜೋ ವಿಧಿ ಮಾಮಕಂ ಎಂದು ಹೇಳಿ ಪರಮಾತ್ಮ ತನ್ನ ಹಿರಿಮೆಯನ್ನು ವರ್ಣನೆ ಮಾಡಕ್ಕೆ ಮುಂದುವರಿಸ್ತಾ ಇದ್ದಾನೆ. ಯತ್ ಆದಿತ್ಯಗತಂ ತೇಜ ಜಗತ್ ಭಾಸಯತೆ ಅಖಿಲಂ ಯತ್ ಚಂದ್ರಮಸಿ ಯತ್ ಅಗ್ನೌ ತತ್ ತೇಜ ವಿಧಿ ಮಾಮಕಂ. ಆದಿತ್ಯಗತಂ ತೇಜ, ಒಂದು ಸೂರ್ಯನೊಳಗೆ ಒಂದು ತೇಜಸ್ಸಿದೆ, ಅದು ಇಡೀ ಜಗತ್ತನ್ನು ಬೆಳಗ್ತಾ ಇದೆ. ಸೂರ್ಯನೊಳಗೆ ಒಬ್ಬ ಸೂರ್ಯನಿಂದ ಇಡೀ ಜಗತ್ತು ಬೆಳಗ್ತಾ ಇದೆ. ಆದರೆ ಆ ರೀತಿ ಬೆಳಗ್ತಾ ಇರುವ ತೇಜಸ್ಸು ಯಾವುದು? ಮಾಮಕಂ ತೇಜ, ನನ್ನ ತೇಜಸ್ಸು. ಸೂರ್ಯನೊಳಗೆ ಇರ್ತಕ್ಕಂಥ ಬೆಳಕು ಕೊಡ್ತಕ್ಕಂಥ ಶಕ್ತಿ ಯಾರಿಂದ ಬಂದಿತ್ತು? ನನ್ನಿಂದ ಬಂದಿತ್ತು. ಸೊ ಕರೆಂಟ್ ಇಲ್ಲ, ಎಷ್ಟು ಟ್ಯೂಬ್ ಹಾಕಿದ್ರು ಅಷ್ಟೇ, ಎಷ್ಟು ಇದಾಕಿದ್ರು ಅಷ್ಟೇ, ಬಲ್ಬ್ ಏರಿಸ್ತಾನೆ ಇರುತ್ತಾನೆ ಇರುತ್ತಾನೆ. ಒಂದು ಬಲ್ಬ್ ಹಾಕಿದ 10 ಆಗಿದೆ, 100 ಆಗಿದೆ, 1000 ಹಾಕಿದೆ, ಬಟ್ ಏನಿಲ್ಲ, ಕರೆಂಟೇ ಇಲ್ಲ. ಆದ್ದರಿಂದ ಒಬ್ಬ ಆದರೂ ಕರೆಂಟ್ ಇದೆ, ಒಂದೇ ಒಂದು ಬೆಳೆ ಲೈಟ್ ಬೆಳಕು ಶುರುವಾಯಿತು. ಒಬ್ಬ ಸೂರ್ಯ ಇಡೀ ಜಗತ್ತನ್ನು ಬೆಳಗಕ್ಕೆ ಕಾರಣ ಏನೋ, ಆ ದೇಹ ನನ್ನ ಅಧೀನ. ಇದರಿಂದ ಗಾಯತ್ರಿ ಮಂತ್ರ ಸೂರ್ಯ ಮಂತ್ರ ಆಗೋ ಚಾನ್ಸೇ ಇಲ್ಲ. ಯಾತಕ್ಕೆ? ಸೂರ್ಯನೊಳಗೆ ಬೆಳ್ಕೊಳ್ಳೋದು ಯಾರು? ದೇವರು. ಅದು ಪವಿತ್ರ ಮಂಡಲ ಮಧ್ಯವರ್ತಿ ಎಂಬುದಕ್ಕೆ ಭಗವದ್ಗೀತೆನೇ ಆಧಾರ. ಭಗವದ್ಗೀತೆ ಓದ್ತಾರೆ, ನಾವು ಉಪಯುಕ್ತ ಭಾಷ್ಯನೂ ಬರೀತಾರೆ, ಸೂರ್ಯ ಮಂತ್ರ ಅಂತ ತಿಳ್ಕೊಂಡ್ಬಿಡ್ತಾರೆ. ಗಾಯತ್ರಿ ಯಾರ ಮಂತ್ರ ಅಂದರೆ ಸೂರ್ಯ ಮಂತ್ರ. ಎಷ್ಟು ತಪ್ಪದ ಅದು ಅರ್ಥ ಮಾಡ್ಕೊಳ್ಬೇಕು ಬೇಡ. ಆಚಾರ್ಯ ಗ್ರಂಥ ಓದಿ ಎಲ್ಲಿ ಓದಿದ್ರೂ ಯಾವ ಶ್ಲೋಕಕ್ಕೂ ಆಚಾರ ಮಾತ್ರ ವಿರೋಧ ಬರೋದಿಲ್ಲ. ಯಾವ ವಾಕ್ಯ ಕೊಟ್ಟರು ಕರೆಕ್ಟಾಗಿ ಬಂದದ್ದು, ಹುಡುಗವರಿಗೆ ಏ ಹಿಂದಿಲ್ಲ ಬಂದು. ಯದಾದಿತ್ಯಗತಂ ತೇಜ ಜಗದ್ಭಾಸಯತಿ ಅಖಿಲಂ. ಅದೇ ರೀತಿ ಚಂದ್ರಮತಿ ತೇಜ ಜಗದ್ಭಾಸಯತಿ ಅಖಿಲಂ. ಚಂದ್ರನೊಳಗಿದ್ದು ತೇಜಸ್ಸು ಬೆಳದಿಂಗಳು ಪೂರ್ತಿ ಕೊಡ್ತಾ ಇದೆ. ಅದು ಯಾರದು? ಅದು ನಂದೇನೆ. ಯಚ್ಚ ಅಗ್ನ, ಅಗ್ನಿಯೊಳಗಿದ್ದು ತೇಜಸ್ಸು ಎಲ್ಲ ಕಡೆ ಬೆಳಗ್ತದೆ, ಅದು ಕೂಡ ಯಾರದು? ನಂದೇನೆ. ತತ್ತೇಜೋ ವಿಧಿ ಮಾಮಕಂ, ಆ ತೇಜಸ್ಸು ಯಾವುದದು? ನನ್ನೊಳಗಿರು. ಎಲ್ಲ ಆಕಾಶಸ್ಥಲಿಂಗ ಅದೆಲ್ಲ ಬಂದಿರ್ತದೆ. ವೈಶ್ವಾಸರ ಸಾಧಾರಣ ಶಬ್ದ ವಿಶೇಷ ಅಗ್ನಿ ತಾನೇನೆ. ಪ್ರತಿಯೊಂದು ಪರಮಾತ್ಮ ನಿರ್ಧರಿಸನಾಗಿ ಅಸತ್ಯ ಮೂಲಾನ್ಯನು ಸಂತತಾನಿ ಇತಿ ಯತ್ ಸರ್ವಾಂತರ್ಯಾಮಿತ್ವ ಸ್ವರೂಪ ವಿಜ್ಞಾನ ಮುಕ್ತಂ ತತ್ ಪ್ರಪಂಚಯಲ್ಲಿ ಯದಾದಿತ್ಯಗತ ವಿದ್ಯಾದಿನ. ಈಗ ಎಲ್ಲ ಕಡೆ ನಾನು ಅಂತರ್ಯಾಮಿ ಇದ್ದೇನೆ ಅಂತ ಹೇಳಿದ್ದಾರೆ. ಎಕ್ಸ್ಪ್ಲೈನ್ ಮಾಡಿ ಪರಮಾತ್ಮ ಎಷ್ಟು ಎಲ್ಲ ಬರ್ತಾರೆ ಕರಕರ ಏನ ಯಾಕೆ? ಯದಾದಿತ್ಯಗತಂ ತೇಜ ಚಂದ್ರ ಸೂರ್ಯನೊಳಗೆ, ಸೂರ್ಯನ ಎಕ್ಸಾಂಪಲ್ ಹತ್ತಕ್ಕೆ ತಗೊಂಡ ಅಂತ ಕೇಳಿದರೆ ಎಲ್ಲರಿಗೂ ಕಾಣ್ತಕ್ಕಂಥ ಜ್ಯೋತಿ. ಗೊತ್ತಾಯ್ತು, ಕೆಲವು ಎಕ್ಸಾಂಪಲ್ಗಳು ಕಣ್ಮನೆ ಇಲ್ಲದೇ ಇರಬಹುದು. ಅದು ಸೂರ್ಯನಂತೆ ಸೂರ್ಯನನ್ನು ಇಡೀ ಜಗತ್ತೇ ನೋಡ್ತಾ ಇದೆ. ಅದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಇದು ಸುಲಭ ತಿಳಿಯುತ್ತೆ ಅಂತ ಅದನ್ನು ಹೇಳ್ತಾರೆ. ಅದೇ ರೀತಿ ಚಂದ್ರನ ಎಲ್ಲರೂ ನೋಡ್ತಾರೆ, ಎಲ್ಲ ದೇಶಕ್ಕೂ ಕಾಣುತ್ತೆ. ಒಂದು ಒಬ್ಬನೇ ಚಂದ್ರ ಏನ್ ಮಾಡ್ತಾನೆ ಅಂತ ಗೊತ್ತಾಗುತ್ತೆ. ಕ್ಲೈಮ್ಯಾಕ್ಸ್ ಅದನ್ನೇ ಎಕ್ಸಾಂಪಲ್ ಕೊಟ್ಟ ಮೇಲೆ ಉಳಿದೆಲ್ಲ ಅಂಡರ್ಸ್ಟ್ಯೂಡ್ ಅಂತ. ಅತಿ ದೊಡ್ಡದರಲ್ಲಿ ತನ್ನ ತೇಜಸ್ಸು ಅಂತ ಹೇಳಿದ್ರೆ ಚಿಕ್ಕದರಲ್ಲಿ ಇದೆ ಎಂಬುದಕ್ಕೆ ಏನು ಯೋಚನೆ ಮಾಡೋ ಕಾರಣನೇ ಇಲ್ಲ. ಆಮೇಲೆ ಅಗ್ನಿಯಲ್ಲಿ ಇದೆ ಅಂತ ಹೇಳಿದ ಮೇಲೆ ಇದು ಅಗ್ನಿ ಎಲ್ಲರೂ ಉಪಯೋಗಿಸ್ತಕ್ಕಂಥ ಪದ, ಅದರಲ್ಲೂ ನನ್ನ ತೇಜಸ್ಸಿದೆ ಅಂತ ಹೇಳಿ. ಅದಕ್ಕೆ ಅದೇ ಅಗ್ನಿಯೊಳಗೆ ತೇಜಸ್ಸಿದೆ ಅಂತ ಗೊತ್ತಿದ್ದು ಪ್ರಹ್ಲಾದ ಏನ್ ಮಾಡಿಬಿಟ್ಟ, ಅಗ್ನಿಯಲ್ಲಿ ಹಾಕಿದ್ರು ಪ್ರಹ್ಲಾದ ಸುಡಲೇ ಇಲ್ಲ. ಯಾಕೆ? ಅಗ್ನಿ ಸುಡ ಶಕ್ತಿ ಇಲ್ಲ. ಒಳಗಿರೋದು ಯಾರು? ದೇವರು. ದೇವರು ಸ್ತೋತ್ರ ಮಾಡ್ತಾನೆ. ನ್ಯಾಚುರಲಿ ಏನಾಯ್ತು ಅಲ್ಲಿಗೆ? ರಿಲೀಸ್ ಆಗಲೇ ಇಲ್ಲ, ಸ್ವಿಚ್ ಆಗಲೇ ಇಲ್ಲ, ಬರಲೇ ಇಲ್ಲ. ಹೀಟ್ರ ಕೈ ಇಟ್ಟರೆ ಏನಾಗ್ತಾ ಇರೋಕ್ಕೆ ಸ್ವಿಚ್ ಆಫ್ ಆಗಿಬಿಟ್ಟಿಲ್ಲ, ಯೋಚನೆ ಇಲ್ಲ. ಹೀಟ್ರ ಮೇಲೆ ಕೈ ಇಟ್ಟರೆ ಎಫೆಕ್ಟ್ ಯಾವಾಗ ಬರ್ತಿತ್ತು? ಹೀಟ್ರ ಮೇಲೆ ಕೈ ಇಟ್ಟಾಗ ಅದು ಸ್ವಿಚ್ ಹಾಕಿದ್ರೆ, ಸ್ವಿಚ್ ಹಾಕೇ ಇಲ್ಲ ಅದರಿಂದ ನಿಶ್ಚಿಂತೆ. ಪ್ರಹ್ಲಾದ ಏನು ಮಾಡ್ತಾನೆ ಈಗ? ನರಸಿಂಹದೇವರು ಧ್ಯಾನ ಮಾಡಿದ್ರಿಂದ ಅಗ್ನಿ ಏನು ವರ್ಕೇ ಮಾಡ್ತಾ ಇಲ್ಲ. ಇದೆಲ್ಲ ಗೊತ್ತಿದ್ರೆ ಅಪ್ಲಿಕೇಶನ್ ಅದು. ನಾವೇನು ಮಾಡ್ತೇವೆ? ಸೀರೆ ಕೇಳಿ ಬಿಟ್ಬಿಡ್ತೇವೆ ಅಷ್ಟೆ. ಕರೆಂಟ್ ಶಾಕ್ ಬಿಡಿ ಎಲ್ಲ ಗೊತ್ತು. ಸ್ವಿಚ್ ಹಾಕಿರ ಬಿಡ್ತಾನೆ ಅಂತ ಎಲ್ಲ ಪ್ರಕಾರ. ಹಾ ಅಂತ ಹೇಳ್ಬೇಕು. ನೀವು ಏನು ಗೊತ್ತಿಲ್ಲ ಅವನಿಗೆ, ಉಪಯೋಗಿಸೋ ಗೊತ್ತಿಲ್ಲ ಅದು. ತಿಳುವಳಿಕೆ ಗೊತ್ತಿದೆ, ಅಪ್ಲೈ ಮಾಡ್ತಾ ಇಲ್ಲ. ಅದು ಅಪ್ಲೈ ಮಾಡಿಕೊಂಡ್ರೆ ಪ್ರಹ್ಲಾದರಿಗೆ ಆ ಜ್ಞಾನ ಇದ್ದಿದ್ರಿಂದ ಯಾವ ಕಾಲಕ್ಕೂ ಯೋಚನೆ ಮಾಡೋಕ್ಕೆ ಹೋಗಲಿಲ್ಲ. ಆ ಜ್ಞಾನ ಇತ್ತು, ಸೆನ್ಸ್ ಆಫ್ ಅಪ್ಲಿಕೇಶನ್ ಇತ್ತು. ಹಾಗಾಗಿ ಇವತ್ತು ಜ್ಞಾನಕ್ಕೂ ಅಪ್ಲಿಕೇಶನ್ ಇರೋ ವ್ಯತ್ಯಾಸ ಅದು. ಊಟ ಇದೆ ಮಾಡದೇ ಅವರು ಹೊಟ್ಟೆ ಹೇಗೆ ಬರುತ್ತದೆ? ಅನುಸಂಧಾನ ಅನುಷ್ಠಾನ ಅಂದ್ರೆ ಅದೇ. ಆ ರೀತಿ ಮಾಡಿದವರಿಗೆ ತಕ್ಷಣ ಅರ್ಥ ಆಗುತ್ತೆ. ಅಧಸ್ಯ ಮೂಲಾನ್ಯ ಅನುಸಂತತಾನೀತಿ ಯತ್ ಸರ್ವಾಂತರ್ಯಾಮಿ ಸ್ವರೂಪಂ ವಿಜ್ಞಾನ ಮುಕ್ತಂ ಯಚ್ಚ ಊರ್ಧ್ವಶಬ್ದೇರ ಸರ್ವೋತ್ತಮತ್ವ ಮುಕ್ತಂ ತದ್ವಯಮಪಿ ಅಧ್ಯಾಯ ಶೇಷೇಣ ಪ್ರಪಂಚ. ಎಲ್ಲ ಕಡೆಗೂ ನನ್ನ ರೂಪ ಹರಡಿದೆ ಅನ್ನೋದನ್ನ, ತಾನು ಊರ್ಧ್ವ ಅಂದ್ರೆ ಸರ್ವೋತ್ತಮ ಅನ್ನೋದನ್ನ ಉಳಿದ ಭಾಗದಿಂದ ಹೇಳ್ತಾ ಇದ್ದಾನೆ. ಉಳಿದ ಭಾಗ ಎಂಟು ಶ್ಲೋಕ ಇದೆ. ಏನು ಎಂಟು ಶ್ಲೋಕದಲ್ಲಿ ಪರಮಾತ್ಮ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಯದಾದಿತ್ಯ ಇತ್ಯಾದಿನ ತೇಜ ಅಂದ್ರೆ ಜಗತ್ ಪ್ರಕಾಶನ ಶಕ್ತಿ ಮಾಮತಂ ಮದೀಯಂ. ನನ್ನ ಅಧೀನವಾದ ತೇಜಸ್ಸದು, ಸ್ವಂತ ತೇಜಸ್ಸಲ್ಲ. ಮದಧೀನ ವಿತ್ಯರ್ಥ ತಮೇವ ಭಾಂತಂ ಮನುಹಾತಿ ಸರ್ವಂ. ಕಠೋಪನಿಷತ್ತಿನ ಮಾತು. ಪರಮಾತ್ಮ ಒಳಗಿದ್ದು ಬೆಳಕು ಕೊಟ್ಟರೆ ಕೊಡಬೇಕು ಅಂತ ಬೇರೆ. ಕರೆಂಟಿನ ಕಾನ್ಸೆಪ್ಟ್ ಬಂದರೆ ಸುಲಭವಾಗಿ ಅರ್ಥ ಆಗಿರ್ತದೆ. ಏನೇನೂ ಕಷ್ಟ ಇಲ್ಲ. ಆ ಬೆಲ್ಪ್ ಎಷ್ಟೇ ಇದ್ರೂ ಕೂಡ ಅದು ಕರೆಂಟ್ ಇಲ್ಲದ ಹೋದರೆ ಹೇಗೆ ಫಂಕ್ಷನ್ ಲೆಸ್ ಆಗುತ್ತೋ ಅದೇ ರೀತಿಯೇ ಯಾರು ಎಷ್ಟೇ ಶಕ್ತಿ ಇದ್ರೂ ಕೂಡ. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ರ ಶಕ್ತಿ ಪ್ರಬೋಧಯ ಏಕಏವ ಮಹಾಶಕ್ತಿ ಕುರುತೇ ಸರ್ವಮಂಜಸ. ಅದರೊಳಗೆ ಇರತಕ್ಕಂಥ ಶಕ್ತಿಯನ್ನು ಪ್ರಬೋಧನ ಮಾಡೋದು ಯಾರು? ಪರಮಾತ್ಮನೇ. 100 ಕ್ಯಾಂಡಲ್ ಬಲ್ಪು ಅಷ್ಟೇ, 0 ಕ್ಯಾಂಡಲ್ ಬಲ್ಪು ಅಷ್ಟೇ ಕರೆಂಟ್ ಇಲ್ಲದ ಹೋದರೆ. ಆ ಕರೆಂಟ್ ಬಂದಷ್ಟ 0 ಕ್ಯಾಂಡಲ್ 100 ಕ್ಯಾಂಡಲ್ ಕೊಡೋದಿಲ್ಲ, ಅದು 0 ಕ್ಯಾಂಡಲ್ ಕೊಡು. ಅದು ಯೋಗ್ಯತೆ. ದೇವರ ಅನುಗ್ರಹ ಮಾಡೋದು ಹ್ಯಾಂಗೆ ಮಾಡ್ತಾನೆ? ಯೋಗ್ಯತೆಗೆ ತಕ್ಕಂತೆ ಮಾಡ್ತಾನೆ. ಅದು ಮುಖ್ಯ. ಯೋಗ್ಯತೆ ಅಕಸ್ಮಾತ್ ಜಾಸ್ತಿ ಕೊಟ್ಟರೆ ಏನಾಗುತ್ತೆ? ಅದು ಪರ್ರಾಗ. ಆದ್ದರಿಂದ ಅವರ ಯೋಗ್ಯತೆ ತಕ್ಕಂತೆ ಏನಾಗುತ್ತೆ? ಹಾಳಾಗುತ್ತೆ. ಏದವಾನ ಬಿಳಿತೇವ ಹರೇರ್ ನಾಮ ಹಿ ವೈದಿಕಂ. ಅದು ಮುಂದೆ ನೆನಪಿರಬೇಕು. ಇತ್ಯಾದಿ ಅನುಕೃತಿ ಸತ್ಯ ಚ ಬ್ರಹ್ಮಸೂತ್ರ. ಅನುಕೃತಿ ಕೃತಿ ಅನುಕೃತಿ ಪರಮಾತ್ಮ ಮಾಡೋದು ಕೃತಿ, ಉಳಿದವರೆಲ್ಲ ಅನುಕೃತ್ಯ ಕೃತಿ. ಅವರು ದೇವರು ಮಾಡಿದ್ದಾಗ ಮಾಡ್ತಾರೆ, ವಸ್ತು ಸ್ವಂತ ಮಾಡಕ್ಕೆ ಬರೋದಿಲ್ಲ. ಗಾಮಾವಿಶ್ಯಚ ಭೂತಾನಿ ಧಾರಯಾಮ್ಯಹ ಮೋಜಸಃ ಉಷ್ಣಾಮಿ ಚೌಷಧಿ ಸರ್ವಾಹ ಸೋಮೋ ಭೂತ್ವಾರತಾತ್ಮಕಃ. ಮತ್ತೆ ಗಾಮಾವಿಶ್ಯಚ ಭೂತಾನಿ ಧಾರಯಾಮಿ ಅಹ ಮೋಜಸ. ಗಾಮ್ ಭೂಮಿ. ಭೂಮಿ ಏನಾಗಿದೆ? ಭೂಮಿಯನ್ನು ಭೂತಧಾರಿಣಿ ಅಂತ ಹೇಳಿದ್ರು. ಭೂದೇವಿ ಏನಂತ ಕರೀತಾರೆ? ಎಲ್ಲ ಪ್ರಾಣಿಗಳನ್ನು ಧರಿಸಿದೆ, ಧಾರಿಣಿ ಅಂತಲೇ ಭೂಮಿಗೆ ಹೆಸರು. ಆದರೆ ಭೂಮಿ ಧರಿಸಿಲ್ಲ, ಧರಿಸಿರೋದು ಯಾರು? ನಾನು. ಗಾಮ ಆವಿಶೇಷ ಭೂಮಿಯೊಳಗೆ ಪ್ರವೇಶ ಮಾಡ್ತೇನೆ, ಪ್ರವೇಶ ಮಾಡಿ ಜನಗಳು ಹಿಡಿದಿರೋದು ನಾನು ಅಂತ ಹೇಳಿ ಅರ್ಥ ಮಾಡಿಕೊಟ್ಟರೆ ಗೊತ್ತಾಗುತ್ತೆ. ಜನಗಳು ಹಿಡಿದಿರೋದು ಯಾರು? ನಾನು. ಒಂದು ಬಸ್ಸಲ್ಲಿ ಹಾಕಿದ್ದಾರೆ, ನಾನು ಲೋಡ್ ಹಾಕಿದ್ದಾರೆ, ಬಸ್ ಹೊರತಾ ಇದೆ, ಕಾಲು ಪಂಚರ ಆಯಿತು, ಗಾಡಿ ತಮಗೆ ಕುಸುಬಿಟ್ಬಿಟ್ಟು ಭಾರ ಹೊತ್ತಿದ್ದ ಯಾರೀಗ? ವಾಯುದೇವರು. ಅಂದರೆ ಗಾಡಿ ವಾಯುವಿನ ಹೊರಲಕ್ಕೆ ಸಾಧ್ಯ ಇರಲಿ, ಅದೇ ವಾಯುಕೂರ್ಮ ಅಂತ ಅವಾಗ ಅರ್ಥ ಆಗ್ತದೆ. ನಮ್ಗೆ ಇಲ್ಲಿ ಅರ್ಥ ಆಗಲ್ಲ. ವಾಯುಕೂರ್ಮನೇ ಯಾರು ಹೊತ್ತಿರೋದು? ವಿಷ್ಣು ಕೂರ್ಮ ಹೊತ್ತಿರೋದು. ಇಡೀ ಜಗತ್ತನ್ನು ಹೊತ್ತಿರೋ ಶೇಷದೇವರು. ಅವ್ರನ್ನ ಹೊತ್ತಿರೋದು ವಾಯುದೇವರು, ಅವ್ರನ್ನ ಹೊತ್ತಿರೋದು ವಿಷ್ಣು. ಅದಕ್ಕೆ ನಿದರ್ಶನ. ನಾವೇನು ತಿಳ್ಕೊಂಡಿರ್ತೇವೆ? ಹಾಗೆ ಹೋಗ್ತೀನಿ ತಿಳ್ಕೊಂಡಿರ್ತೇವೆ. ಪಂಚರ ಆಗೋದಿ ಗೊತ್ತಾಗತ್ತೆ. ಆದಾಗ ಕಷ್ಟ ಎಲ್ಲ ಸ್ಟಾಪ್. ಅದು 4 ಆಗಬೇಕಾಗಿಲ್ಲ, ಒಂದಾದರೂ ಸಾಕು. 4 ಪಂಚರ ಆಗಬೇಕು ಕಾರಣ ಇಲ್ಲ, ಒಂದಾದ ತಕ್ಷಣ ಕುಸಿ ಬಿಡುತ್ತೆ. ಆ ಹಿನ್ನೆಲೆಯೊಳಗೆ ನಮ್ಗೆ ಅರ್ಥ ಆಗಬೇಕಾದ್ರೆ ಭೂಮಿ ಒಳಗಿದ್ದು ಸರಿಸಿರೋದು ನಾನೇನೆ. ಮತ್ತೆ ಸಸ್ಯಗಳೆಲ್ಲ ಬೆಳೆಯುತ್ತೆ. ಸಸ್ಯಗಳು ಬೆಳೆಯೋದಕ್ಕೆ ಏನು ಬೇಕು? ಚಂದ್ರನ ಬೆಳಕು ಬೇಕಾಗ್ತದೆ, ಸೋಮ. ಅದಕ್ಕೆ ವನಸ್ಪತಿ ಈಶ ಅಂದರೆ ಚಂದ್ರನಿಗೆ ಅಂತ. ವನಸ್ಪತಿಗಳಿಗೆ ಈಶ, ಸೂರ್ಯನೂ ಬೇಕು, ಚಂದ್ರನೂ ಬೇಕು. ಆ ಚಂದ್ರನೊಳಗಿದ್ದು ಎಲ್ಲ ಔಷಧಿಗಳು ಪುಷ್ಟಿ ಕೊಡೋದು ಯಾರು? ಮತ್ತೆ ನಾನೇ. ರಥಾತ್ಮಕ, ರಸಸ್ವರೂಪನಾಗಿದ್ದು ಎಲ್ಲ ಔಷಧಿಗಳು ಒಳಗಿದ್ದು ಪುಷ್ಟಿ ಕೊಡೋದು ನಾನೇನೆ. ಗಾಂ ಭೂಮಿ ಮಾವಿಶ್ಯ ಸ್ವಶಕ್ತಿಯ ಭೂತಾನಿ ಅಹಮೇವ ಧಾರಾಯಾಮ. ಭೂತಗಳನ್ನು ಧರಿಸಿರೋದು ನಾನೇ, ನನ್ನ ಶಕ್ತಿಯನ್ನು ಧರಿಸಿದ್ದೇನೆ. ಭೂಮಿ ಮೂಲಕ ಧರಿಸಿದ್ರು ಕೂಡ ಶಕ್ತಿ ನಂದು. ಆದರೆ ಭೂಮಿ ಮಾತ್ರ ನನ್ನ, ನಾನು ಬಿಟ್ಟರೆ ನಾನು ಅನುಗ್ರಹ ಮಾಡಿದವರು ಧರಿಸುವ ಶಕ್ತಿ ಅದಕ್ಕಿಲ್ಲ. ಸೋಮೋ ಭೂತ್ವ. ಅದಕ್ಕೆ ವರಾಹ ರೂಪ ನೋಡಿದ ತಕ್ಷಣ ಏನು ಗೊತ್ತಾಗುತ್ತೆ ನಮಗೆ? ಕೋರೆ ಮೇಲೆ ಭೂಮಿ ಇಟ್ಕೊಂಡ್ರೆ ಬರೀ ಭೂಮಿಯೆಲ್ಲ ಎಲ್ಲಿದೆ ಪರಮಾತ್ಮ ಕೋರೆ ಮೇಲೆ ತಕ್ಷಣ ಅರ್ಥ ಆಗುತ್ತೆ. ವರಾಹ ರೂಪದಿಂದ ಧರಿಸಿದ್ದಾನೆ. ಇನ್ನು ಸ್ವಲ್ಪ ತಗೊಂಡು ಬಿಟ್ರೆ ಸೂರ್ಯನೊಡಗೆ ಯಾವ ರೀತಿ ಇದ್ದಾನೆ, ಇದು ಮೇಲ್ನೋಟಕ್ಕೆ ಏನಾಯಿತು, ಸೂರ್ಯನೊಡೆ ನಾನಿದ್ದೇನೆ, ಚಂದ್ರನೊಡೆ ನಾನಿದ್ದೇನೆ, ಆಮೇಲೆ ಅಗ್ನಿಯೊಳಗೆ ನಾನಿದ್ದೇನೆ ಅಷ್ಟೇ. ಆದರೆ ಸೂರ್ಯನೊಡೆಗೆ ಏನಾಗಿದ್ದಾನೆ, ನಾರಾಯಣ ರೂಪದಲ್ಲಿ ಇದ್ದಾನೆ. ಅಗ್ನಿಯೊಳಗೆ ಏನಾಗಿದ್ದಾನೆ, ಪರಶುರಾಮ ರೂಪದಲ್ಲಿ ಇದ್ದಾನೆ. ಅದು ಚಂದ್ರನೊಳಗೆ ಧನ್ವಂತಿ ರೂಪದಲ್ಲಿ ಇದ್ದಾನೆ. ಅದು ಅರ್ಥ ಮಾಡ್ಕೊಂಡು ಬಿಟ್ರೆ ರೂಪ ವಿಶೇಷ ಜನರಲ್ ಆಗಿರೋದು ಬೇರೆ, ಎಷ್ಟೇ ಕರೆಂಟ್ ಇದೆ ಅಷ್ಟೇ, ಎಷ್ಟು ವೋಲ್ಟೇಜ್ ಇದೆ ಮತ್ತೆ ತಿಳ್ಕೊಬೇಕು. ಆಮೇಲೆ ಕರೆಂಟ್ ಇರೋದು ಸಾಮಾನ್ಯ, ವೋಲ್ಟೇಜ್ ಎಂಬುದು ನೆಕ್ಸ್ಟ್ ಸ್ಟೆಪ್. ಅದಕ್ಕೆ ಅವರಲ್ಲಿ ಆಯಾ ರೂಪದಲ್ಲಿ ನಾನು ನೋಡ್ತಾ ಇದ್ದೇನೆ. ಭೂಮಿಯೊಳಗೆ ಭೂವರಾಹನಾಗಿ ನಡೆದಿದ್ದೇನೆ. ಅದಕ್ಕೆ ವರಾಹದೇವರು, ಭೂಮಿಯ ರಕ್ಷಕರು ಯಾರು, ವರಾಹದೇವರು. ಅದೇ ರೀತಿ ಪುಷ್ಪಾಭಿ ಚೌಷಧಿ ಸರ್ವಾಹ ಸೋಭೂತ್ವ ರಥಾತ್ಮಕ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಪರಮಾತ್ಮನ ಎಷ್ಟು ವಿಶೇಷವಾದ ವ್ಯಾಪ್ತಿನೆಲ್ಲ ತಿಳ್ಕೊಳಕ್ಕೆ ಬರುತ್ತೆ. ಎಲ್ಲೆಲ್ಲಿ ನಾವು ಏನೇನು ಕಾಣ್ತಾ ಇದ್ದೇವೆ ಅದು ಅದರದ್ದು ಅಲ್ಲ, ಬಂದಿರೋದು ಎಲ್ಲಿಂದ, ನಮಗೆ ಇಷ್ಟಾರ್ಥ ರೈತ ಅನ್ನ ಕೊಡ್ತಾನೆ, ಇಷ್ಟಾರ್ಥ ಆಗಿದೆ. ರೈತ ಅನ್ನ ಕೊಡ್ತಾನೆ, ಪುಣ್ಯಕಾದ ಭೂಮಿ ಅನ್ನ ಕೊಡೋದಿಲ್ಲ, ರೈತ ಅನ್ನ ಕೊಡ್ತಾನೆ. ಅದು ರೈತ ಅನ್ನ ಕೊಡ್ತಾನೆ ಎಂಬ ಮಾತಿಗೆ ಎಷ್ಟು ಅರ್ಥ ಇದೆಯೋ, ಎಲ್ಲರಿಗೂ ಅನ್ನ ಕೊಡೋದು ಯಾರು, ಪರಮಾತ್ಮನೇ. ಎಕ್ಸ್ಟೆಂಡ್ ಮಾಡ್ಕೊಂಡು ಹೋದ ಗೊತ್ತಾಯ್ತು ಅಲ್ಲಿಗೆ. ನಾಳೆ ನಾಳೆ ಪಾಠ ಇರೋದು, ನಾಳೆ ದಾಸ್ತಿ ಇರೋದಿಲ್ಲ, ನಾಡಿದ್ದಿರೋದಿಲ್ಲ. ಶನಿವಾರ ಬೆಳಿಗ್ಗೆ ಒಂದು ಸರ್ವೇಂದ್ರಿಯ ಪೂರ್ಣ ಮಠ ಕಟ್ಟಿದ್ದಾರೆ.